ಜಾನುಮರಿ, ಸಂಧ್ಯಾ ಮಾಮಿ ನಮಸ್ಕಾರ. ಕಳೆದ ವಾರ ಈ ರಾಮಚಂದ್ರ ಶೂರ್ಪನಖಿಯ ಅಣ್ಣನಾದ ಖರ ಎಂಬ ರಾಕ್ಷಸ ಮತ್ತೆ ಅವನ 14,000 ಸೈನ್ಯವನ್ನ ಧೂಳಿಪಟ ಮಾಡಿದ ಅಂತ ಹೇಳಿದ್ದೆ. ಅದರಲ್ಲಿ ಬದುಕಿ ಉಳಿದವರು ಅವರ ದಿಕ್ಕಾಪಾಲಾಗಿ ಓಡಿ ಹೋದ್ರು. ಹಾಗೆ ಓಡಿ ಹೋದವರಲ್ಲಿ ಅಕಂಪನ ಎಂಬ ರಾಕ್ಷಸ ಇದ್ದ. ಅವನು ನೇರವಾಗಿ ಲಂಕೆಗೆ ಓಡಿ ಹೋದ. ಇವಾಗ ಈ ಲಂಕೆ ಅನ್ನೋದು ಏನು, ಎಲ್ಲಿದೆ, ಅದನ್ನ ಯಾರು ಆಳ್ತಾ ಇದ್ದಾರೆ ಅಂತ ಒಂಚೂರು ನೋಡೋಣ. ಲಂಕೆ ಅನ್ನುವ ದ್ವೀಪದ ರಾಜ ರಾವಣ. ಇದನ್ನ ಸುವರ್ಣ ಲಂಕೆ ಅಂತಾನು ಕರಿತಾ ಇದ್ರು. ಒಂದೋ ಈ ಲಂಕೆ ಅನ್ನುವ ನಗರದ ಕಟ್ಟಡಗಳಿಗೆ ಚಿನ್ನದ ಹೊದಿಕೆ ಹಾಕಿಸಿರ್ಬಹುದು, ಚಿನ್ನದ ಇಟ್ಟಿಗೆಗಳಿಂದ ಕಟ್ಟಿರಬಹುದು, ಅಥವಾ ಇದು ಅಷ್ಟು ಸಮೃದ್ಧವಾದ ಸಿರಿವಂತ ಪಟ್ಟಣವೂ ಆಗಿರ್ಬಹುದು. ಮೂರರಲ್ಲಿ ಒಂದು. ಆದರೆ ಅದು ಸೂರ್ಯನ ಬೆಳಕಿನಲ್ಲಿ ಫಳಫಳಾಂತ ಹೊಳಿತಾ ಇತ್ತಂತೆ. ಇಂಥ ಶ್ರೀಮಂತ ರಾಜ್ಯದ ದೊರೆಯ ಹೆಸರು ರಾವಣ. ಇವನು ಪೌಲಸ್ತ್ಯ ವಂಶದವನು. ಪುಲಸ್ತ್ಯ ಅನ್ನುವ ಮುನಿಗಳಿಗೆ ವಿಶ್ರವಸ್ ಅನ್ನುವ ಹೆಸರಿನ ಮಗ ಇದ್ದ. ಅವನಿಗೆ 3 ಹೆಂಡಂದಿರು, ಇಲಬಿಲೆ, ಕೈಕಸಿ ಮತ್ತು ರಾಕ ಅಂತ. ಇಲಬಿಲೆಯ ಮಗ ಕುಬೇರ. ಕುಬೇರ ಅಂದ ಕೂಡಲೇ ನಿನ್ನ ಮನಸ್ಸಿಗೆ ಬಂದಿದೆ, ಭಯಂಕರ ದುಡ್ಡಿರೋನು ಅಂತ ಹೇಳಿ. ದೇವತೆಗಳು ಕೂಡ ಅವನಿಂದ ಸಾಲ ಪಡಿತಿದ್ರು ಅಂತ ನಿನ್ನ ಮನಸ್ಸಿಗೆ ಈಗಲ ಹೊಳೆದಿರಬಹುದು. ಸತ್ಯನೇ, ಕುಬೇರ ಅಂದ್ರೆ ಭಾರಿ ಭಾರಿ ಶ್ರೀಮಂತ. ಕೈಕಸಿಯ ಮಕ್ಕಳು ರಾವಣ, ವಿಭೀಷಣ, ಕುಂಭಕರ್ಣ ಮತ್ತು ಶೂರ್ಪನಖಿಯರು. ರಾಕಳ ಮಕ್ಕಳು ಖರ, ದೂಷಣ. ದಂಡಕಾರಣ್ಯದಲ್ಲಿ ನಡೆದ ಯುದ್ಧದಲ್ಲಿ ರಾಮಚಂದ್ರ ಕೊಂದು ಹಾಕಿದ್ದು ಈ ಖರ ದೂಷಣರನ್ನ. ಮೂಗು ಕಿವಿ ಕತ್ತರಿಸಿದ್ದು ಶೂರ್ಪನಖಿದು. ಈಗ ಒಂಚೂರು ಗೊತ್ತಾಯ್ತಾ ಏನೇನು ಇವರ ಸಂಬಂಧಗಳು ಅಂತ ಹೇಳಿ. ಲಂಕೆಯನ್ನ ನಿರ್ಮಿಸಿದ್ದು ದೇವಶಿಲ್ಪಿ ವಿಶ್ವಕರ್ಮ. ಅದನ್ನು ಮೊದಲು ಆಳ್ತಾ ಇದ್ದದ್ದು ರಾವಣನ ಅಣ್ಣ ಕುಬೇರ. ಗೊತ್ತಾಯ್ತಲ್ವಾ ನಿನ್ಗೆ, ಇಲಬಿಲೆಯ ಮಗ ಕುಬೇರ. ಅವನು ಮಹಾಶಿವ ಭಕ್ತ. ತುಂಬಾ ತಪಸ್ ಮಾಡಿ ಶಿವನನ್ನು ಮೆಚ್ಚಿಸಿ ಲಂಕೆಯ ಒಡೆತನ ಮತ್ತು ಪುಷ್ಪಕ ಅಂತ ಹೇಳುವ ಹೆಸರಿನ ಆಕಾಶ ಮಾರ್ಗವಾಗಿ ಹಾರುವ ವಾಹನ, ನಾವದನ್ನ ಇವತ್ತು ವಿಮಾನ ಅಂತ ಹೇಳ್ತೀವಿ, ಆಗ್ಲೂ ವಿಮಾನ ಅಂತಲೇ ಹೇಳ್ತಾ ಇದ್ರು, ಅದನ್ನ ಪಡೆದುಕೊಂಡಿದ್ದ. ಇದನ್ನು ನೋಡಿದ ರಾವಣನಿಗೆ ಅಸೂಯೆಯಾಯ್ತು, ಆಸೆಯೂ ಆಯ್ತು. ಲಂಕೆಯ ಮೇಲೆ ದಂಡೆತ್ತಿ ಹೋದ. ಕುಬೇರ ಭಯಪಟ್ಟು ಪುಷ್ಪಕ ವಿಮಾನ ಏರಿ ಕೈಲಾಸಕ್ಕೆ ಓಡಿ ಹೋದ. ಅಲ್ಲಿ ಲಂಕೆಯಂಥದೇ ಇನ್ನೊಂದು ನಗರ ಕಟ್ಟಿಕೊಂಡ. ಅದು ಅಲಕಾನಗರಿ ಅಂತ ಪ್ರಸಿದ್ಧವಾಯ್ತು. ಅಲ್ಲಿದ್ದ ಯಕ್ಷರಿಗೆ ಅವನು ರಾಜನಾದ. ಹೀಗೆ ಕುಬೇರ ಉತ್ತರ ದಿಕ್ಕಿಗೆ ಅಧಿಪತಿಯಾದ. ಕೆಲವ್ರು ಹೇಳ್ತಾರೆ ಹಿಮಾಲಯದ ಹತ್ರ ಹೋದ, ಅಲ್ಲಿ ಕಟ್ಟಿದ ಅಂತ ಕೆಲವು ಭಾಗಗಳಲ್ಲಿ ಬರ್ತದೆ. ಆದ್ರೆ ವಾಲ್ಮೀಕಿ ರಾಮಾಯಣದಲ್ಲಿ ಅವನು ಕೈಲಾಸಕ್ಕೆ ಹೋದ ಅಂತ ಹೇಳ್ತಾರೆ. ರಾವಣ ಮಹಾಪರಾಕ್ರಮಿ, ಶಕ್ತಿಶಾಲಿ, ಪರ್ವತದಂತಹ ದೇಹವುಳ್ಳವನು. 10 ತಲೆ 20 ಕೈಗಳು ಇಷ್ಟಿದ್ರು ಮಹಾ ಮಹಾ ಲಾಲಸಿ. ಪ್ರಪಂಚದ ಎಲ್ಲಾ ಸುಂದರ ವಸ್ತುಗಳು ತನ್ನದಾಗಿರ್ಬೇಕು ಅಂತ ಅವನ ಆಸೆ. ಇಷ್ಟೆಲ್ಲ ಇದ್ರು ಅಲಕಾಪುರಿಯ ಮೇಲೆ ದಂಡೆತ್ತಿ ಹೋಗಿ ತನ್ನ ಅಣ್ಣ ಕುಬೇರನ ಪುಷ್ಪಕ ವಿಮಾನವನ್ನ ತಂದು ಲಂಕೆಯಲ್ಲಿ ಇಟ್ಕೊಂಡಿದ್ದ. ವಾಸುಕಿ ಅಂದ್ರೆ ಸರ್ಪಗಳ ರಾಜ, ಭೋಗವತಿ ಅನ್ನುವ ನಗರಕ್ಕೆ ದಂಡೆತ್ತಿ ಹೋದ. ಅಲ್ಲಿಂದ ಅಮೂಲ್ಯ ವಸ್ತುಗಳನ್ನ ತಂದಿದ್ದ. ತಕ್ಷಕನನ್ನ ಸೋಲಿಸಿ ಅವರ ಪತ್ನಿಯರನ್ನು ತಂದಿಟ್ಕೊಂಡಿದ್ದ. ತಪಸ್ಸು ಮಾಡಿ ಮನುಷ್ಯರಿಂದ ಹೊರತಾಗಿ ಬೇರೆ ಯಾರಿಂದಲೂ ನನಗೆ ಸಾವು ಬರಬಾರ್ದು ಅಂತ ವರ ಪಡೆದಿದ್ದ. ಯಾಕೆಂದ್ರೆ ಮನುಷ್ಯರು ಅಂದ್ರೆ ಅವನಿಗೆ ತೀರಾ ನಿಕೃಷ್ಟ, ಅವರು ನಿರ್ಬಲರು, ಸೊಳ್ಳೆ ನೊಣಗಳ ಹಾಗೆ ಲೆಕ್ಕಕ್ಕೆ ಇಲ್ಲ ಅಂತ ಅವನ ಆಲೋಚನೆ. ಹೀಗೆ ಕ್ರೂರನು ಪಾಪಿಷ್ಟನು ಆಗಿದ್ದ ರಾವಣನ ಲಂಕೆಗೆ ಅಕಂಪನ ಬಂದ. ನೇರವಾಗಿ ಸಭೆ ಹೋಗಿ ರಾವಣನ ಮುಂದೆ ನಿಂತ. ಲಂಕಾಧೀಶ ರಾವಣ, ಮಹಾಪ್ರಭೋ, ನಾನು ಅಕಂಪನ, ಖರನ ಸೇನಾಧಿಪತಿ. ಜನಸ್ಥಾನದಲ್ಲಿ ಖರನ 14,000 ಸೇನೆ ಧ್ವಂಸವಾಗಿದೆ. ಖರ, ದೂಷಣ, ತ್ರಿಶಿರರ ವಧೆಯಾಗಿದೆ. ಅಸುರ ಉಗ್ರರ ರಕ್ತ ದೋಕುಳಿ ನಡೆದಿದೆ. ನಾನದು ಹೇಗೋ ಹೇಗೋ ಜೀವ ಉಳಿಸ್ಕೊಂಡು ನಿಮಗೆ ಸಮಾಚಾರ ತಿಳಿಸಕ್ಕೆ ಅಂತ ಓಡ್ ಬಂದೆ ಅಂದ. ಹೇಳುವಾಗ ಅವನ ದೇಹ ಪೂರ್ತಿ ಗಡಗಡ 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 ಅಂತ ನಡುತ್ತಾ ಇತ್ತು. ರಾವಣನಿಗೆ ಭಯಂಕರ ಕೋಪ ಬಂತು. ಏನಂದೆ, ಖರ ದೂಷಣರ ಹತ್ಯೆಯಾಯ್ತೆ, ಸೇನೆ ನಾಶವಾಯ್ತೆ, ಯಾರು ಮಾಡಿದ್ದು ಈ ಕ್ರೂರ ಕೃತ್ಯ? ನಾನು ಈಗ್ಲೇ ಹೋಗಿ ಅವರನ್ನ ಕೊಂದು ಬಿಡ್ತೀನಿ ಅಂತಂದ. ಅದಕ್ಕೆ ಅಕಂಪನಾಂದ, ಪ್ರಭು, ಸೈನ್ಯವೂ ಇಲ್ಲ, ಮಣ್ಣಾಗಟ್ಟಿನೂ ಇಲ್ಲ, ಏನು ಇಲ್ಲ. ಕೋಸಲ ದೇಶದ ರಾಜನಾದ ದಶರಥ ಎನ್ನುವನ ಮಗ ರಾಮಚಂದ್ರ ಏಕಾಂಗಿಯಾಗಿ ಈ ಕೆಲಸ ಮಾಡಿದ. ಅವನಲ್ಲಿ ಇರೋದು ಒಂದು ಬಿಲ್ಲು, ಒಂದು ಬತ್ತಳಿಕೆ ತುಂಬ ಬಾಣ. ಒಮ್ಮೆ ಒಂದು ಬಾಣ ಹೂಡಿದರೆ ಸಾಕು, ಸಾವಿರ ಮಂದಿಯನ್ನು ಅದು ಕೊಲ್ತದೆ. ಅವನು ಭಾರೀ ಚಂದ ನೋಡಲಿಕ್ಕೆ, ಸುರಸುಂದರ, ಪರಾಕ್ರಮಿ. ಅವನಿಗೊಬ್ಬ ತಮ್ಮ ಇದ್ದಾನೆ, ಅವನ ಹೆಸರು ಲಕ್ಷ್ಮಣ. ಅಣ್ಣನ ಪ್ರತಿರೂಪ, ಮಹಾ ಧೈರ್ಯವಂತ. ಜನಸ್ಥಾನ ಇವತ್ತು ಇವರ ಹೆದರಿಕೆಯಿಂದ ನಡುಗ್ತಾ ಇದೆ. ದಂಡಕಾರಣ್ಯದ ಋಷಿಮುನಿಗಳು ಇವರನ್ನು ಹಾಡಿ ಹೋಗ್ತಾ ಇದ್ದಾರೆ. ರಾಕ್ಷಸ ಸಂಹಾರಕ್ಕೇಂತಲೇ ಇವರು ಹುಟ್ಟಿ ಬಂದಿದ್ದಾರಂತೆ ಅಂತ ಸಂತೋಷ ಪಡ್ತಾ ಇದ್ದಾರೆ. ಇವರನ್ನ ಉಪಾಯದಿಂದ ಕೊಲ್ಲಬೇಕು. ನಿಮ್ಮ ತಂಗಿ ಶೂರ್ಪನಖಿಯ ಕಿವಿ ಮೂಗು ಕತ್ತರಿಸಿದವ ಈ ಲಕ್ಷ್ಮಣ. ಇವರೊಂದಿಗೆ ಪರಮ ಸುಂದರಿಯಾದ ಸೀತೆ ಅನ್ನುವ ಹೆಸರಿನ ಹೆಣ್ಣು ಮಗಳಿದ್ದಾಳೆ. ಇವಳು ರಾಮಚಂದ್ರನ ಧರ್ಮಪತ್ನಿ. ಇವಳು ನಿಜವಾಗ್ಲೂ ನೋಡಿದ್ರೆ ನಿನಗೆ ಯೋಗ್ಯಳು. ಇವಳನ್ನು ರಾಮ ತುಂಬಾ ಪ್ರೀತಿಸ್ತಾನೆ. ನೀನು ಇವಳನ್ನು ಉಪಾಯದಿಂದ ಕದ್ದು ತಂದ್ರೆ ಅವಳ ವಿಯೋಗದಿಂದ ರಾಮ ಅನ್ನ ಆಹಾರ ತ್ಯಜಿಸಿ ಸಾಯ್ತಾನೆ ಅಂತಂದ. ಅಲ್ಲಿ ತನಕ ಶೂರ್ಪನಖಿ ಒಂದು ಕಂಬದ ಹಿಂದೆ ನಿಂತು ಇವನ ಮಾತುಗಳನ್ನು ಕೇಳ್ತಾ ಇದ್ಲು. ಇವನ ಮಾತು ಮುಗಿತಾ ಇರೋ ಹಾಗೆ ಹೋರಿಟ್ಟು ಅಳುತ್ತಾ, ಅಣ್ಣ, ಈ ಅಕ್ಕಂಪನ ಹೇಳಿದ ಮಾತುಗಳೆಲ್ಲವೂ ಸತ್ಯ. ರಾಮನ ಎದುರು ನಿಲ್ಲುವವರು ಈ ಜಗತ್ತಿನಲ್ಲಿ ಯಾರೂ ಇಲ್ಲ. ಮತ್ತೆ ಅವನು ಹೇಳಿದ ಹಾಗೆ ಸೀತೆ ನಿನ್ನ ಅರಮನೆಯಲ್ಲಿ ಇರಲು ಯೋಗ್ಯಳಾದವಳು, ನಿನ್ನ ಪತ್ನಿಯಾಗಿರಳು ಮಾತ್ರ ಯೋಗ್ಯಳು. ನನ್ನನ್ನು ಹೀಗೆ ವಿರೂಪಗೊಳಿಸಿದ ರಾಮ ಲಕ್ಷ್ಮಣರಿಗೆ ತಕ್ಕ ಶಿಕ್ಷೆ ಮಾಡ್ಬೇಕು ನೀನು. ಶಿಕ್ಷೆ ಅಂದ್ರೆ ಸೀತೆ ನಿನ್ನ ಅರಮನೆ ಸೇರ್ಬೇಕು, ರಾಮ ಅವಳ ವಿಯೋಗದಿಂದ ನರಳಿ ಸಾಯ್ಬೇಕು ಅಂತ. ರಾವಣನಿಗೆ ಸೀತೆಯ ಮೇಲೆ ಆಸಕ್ತಿ ಹುಟ್ಟಿತು. ಇವರಿಬ್ರು ಹೇಳಿದ ಹಾಗೆ ಅವಳು ಲೋಕೋತ್ತರ ಸುಂದರಿ ಅಂತಾದ್ರೆ ಅವಳು ತನ್ನವಳಾಗ್ಲೇಬೇಕು ಅಂತ ಯೋಚಿಸಿದ. ಯೋಚಿಸಿದ ನಿರ್ಧಾರ ದೃಢವಾಯಿತು. ಕಂದ, ಒಂದು ಮಾತು, ಒಂದು ವಿಷಯ ಒಳ್ಳೆದಿರ್ಲಿ ಕೆಟ್ಟದಿರ್ಲಿ ಎರಡು ಒಂದೇ ತರ. ಒಂದು ವಿಷಯವನ್ನ ನಾವು ನಿರಂತರವಾಗಿ ಯೋಚಿಸ್ಲಿಕ್ಕೆ ಶುರು ಮಾಡಿದ್ರೆ, ಆ ವಿಷಯದ ಬಗ್ಗೆ ಚಿಂತನೆ ಮಾಡ್ಲಿಕ್ಕೆ ಶುರು ಮಾಡಿದ್ರೆ ಅದು ಗೀಳಾಗಿ ಪರಿವರ್ತನೆ ಆಗ್ತದೆ. ಈ ಗೀಳು ಕಾಮನೆಯ ರೂಪ ತಳೆದು ಪೂರ್ಣ ಆಗದೆ ಇದ್ರೆ ಕಾಮಿಸಿದವನ ಬುದ್ಧಿನಾಶ ಮಾಡ್ತದೆ. ಆದುದರಿಂದ ಒಂದು ವಿಷಯ, ಯಾವ ವಸ್ತುವಿನ ಬಗ್ಗೆ ನಾವು ಎಚ್ಚರಿಕೆಯಿಂದ ಯೋಚಿಸದೆ ಅದರ ಬಗ್ಗೆ ಆಸೆ ಪಡಬಾರದು, ಬಯಸಬಾರದು. ಇದನ್ನು ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯ 2ನೇ ಅಧ್ಯಾಯದಲ್ಲಿ ಹೇಳ್ತಾನೆ. ಮುಂದೆ ಒಂದಿನ ನಿನಗೆ ಹೇಳ್ತೀನಿ, ಸಾಧ್ಯ ಆದರೆ ನಿಮ್ಮ ಅಮ್ಮನ ಹತ್ರ ಕೇಳಿ ಓದಿ ನೋಡು. ಇರ್ಲಿ, ರಾವಣ ಹೇಗೆ ಸೀತೆಯನ್ನ ಕದ್ದು ತರಬಹುದು ಅಂತ ಯೋಚಿಸ್ಲಿಕ್ಕೆ ಶುರು ಮಾಡಿದ. ಈ ಕಳ್ಳತನ ಅಷ್ಟು ಸುಲಭ ಅಲ್ಲ. ಅಲ್ಲಿ ಹೋದಾಗ ರಾಮ ಲಕ್ಷ್ಮಣರಿಬ್ಬರು ಇರಬಾರ್ದು, ಸೀತೆಯನ್ನ ಮೋಸದಿಂದ ಕದ್ದು ತರಬೇಕು ಅಂತೆಲ್ಲ ಯೋಚಿಸಿ 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 ಒಂದು ಉಪಾಯ ಮಾಡ್ದ. ಮಾರನೇ ದಿನ ಬೆಳಗ್ಗೆದ್ದು ಆಕಾಶ ಮಾರ್ಗವಾಗಿ ದಂಡಕಾರಣ್ಯಕ್ಕೆ ಬಂದ. ಅಲ್ಲಿದ್ದ ಮಾರೀಚ ಅನ್ನುವ ರಾಕ್ಷಸನ ಆಶ್ರಮಕ್ಕೆ ಬಂದ. ಈ ಮಾರೀಚ ಯಾರು ಗೊತ್ತಾ? ವಿಶ್ವಾಮಿತ್ರ ಯಾಗ ರಕ್ಷಣೆಗೆ ಅಂತ ಹೇಳಿ ರಾಮ ಲಕ್ಷ್ಮಣರನ್ನ ಕರ್ಕೊಂಡು ಹೋಗಿದ್ನಲ್ಲ, ಅವಾಗ ಅವರು ತಾಟಕಿ ಎಂಬ ರಕ್ಕಸಿಯನ್ನ ಕೊಂದರಲ್ಲ, ಇವನು ತಾಯಿಯ ಜೊತೆಗೆ ಯಾಗ ಭಂಗ ಮಾಡ್ಲಿಕ್ಕೆ ಹೋಗಿದ್ದ. ಆದ್ರೆ ಪೆಟ್ಟು ತಿಂದು ಓಡಿ ಬಂದು ಈ ಮೂಲೆಯಲ್ಲಿ ಅಡಗಿಕೊಂಡಿದ್ದ. ತಾಟಕಿಯ ಮಗ ಅವನು. ರಾವಣನನ್ನ ನೋಡಿ ಮಾರೀಚನಿಗೆ ಆಶ್ಚರ್ಯ ಆಯ್ತು. ರಾವಣ ಹೇಳಿದ ಕತೆ ಕೇಳಿ ಭಯ ಆಯ್ತು. ರಾವಣ, ನೀನು ಹಾವಿನ ಹುತ್ತಕ್ಕೆ ಕೈ ಹಾಕುವ ಕೆಲಸ ಮಾಡ್ತಾ ಇರುವೆ. ರಾಮಚಂದ್ರ ಮಹಾಪರಾಕ್ರಮಿ, ಧರ್ಮಾತ್ಮ, ತಂದೆಯ ಮಾತಿನಂತೆ ರಾಜತ್ಯಾಗ ಮಾಡಿ ತಾಪಸ ಜೀವನ ಸ್ವೀಕರಿಸಿದ ಧರ್ಮಾತ್ಮ, ಇಂಥ ರಾಮನ ಪತ್ನಿಯನ್ನ ಕದಿಲಿಕ್ಕೆ ನನ್ನ ಸಹಾಯ ಕೇಳ್ತಾ ಇದ್ದೀಯಾ? ನಿನಗೇನು ಬುದ್ಧಿ ಗಿದ್ದಿ ಭ್ರಷ್ಟ ಆಗಿದೆಯೋ ಏನೋ ಅಂತ ಹೇಳಿ ಸರಿಯಾಗಿ ಛೀಮಾರಿ ಹಾಕಿದ. ಛೀಮಾರಿ ಹಾಕಿದ್ರೆ ಇವನು ಕೇಳ್ತಾನ, ಇವನಿಗೆ ಮಹಾ ಕೋಪ ಬಂತು. ಇವನು ಎತ್ತರದ ಧ್ವನಿಯಲ್ಲಿ, ರಾಕ್ಷಸ ರಾಜನಾದ ನಾನು ಆಜ್ಞೆ ಮಾಡ್ತಾ ಇದ್ದೇನೆ, ಸಹಾಯ ಬೇಡ್ತಾ ಇಲ್ಲ. ನನ್ನ ತಂಗಿಗೆ ಆದ ಅಪಮಾನಕ್ಕೆ ನಾನು ತಕ್ಕ ಶಾಸ್ತಿ ಮಾಡ್ತೇನೆ ರಾಮಚಂದ್ರನಿಗೆ. ಈ ಅವಮಾನವನ್ನು ನಾನು ಸಹಿಸಿಕೊಂಡು ಸುಮ್ಮನಿದ್ರೆ ರಾಕ್ಷಸ ಕುಲಕ್ಕೆ ನನ್ನ ಮೇಲಿರುವ ಗೌರವ ನಾಶ ಆಗುತ್ತೆ. ಮತ್ತೆ ಖರ ದೂಷಣರೂ ನನ್ನ ತಮ್ಮಂದಿರು, ಅವರ ಹತ್ಯೆ ಮಾಡಿದವನನ್ನು ನಾನು ಸುಮ್ಮನೆ ಬಿಡುವವನಲ್ಲ. ನಿನ್ನ ಬುದ್ಧಿ ಮಾತು ಕೇಳಲಿಕ್ಕೆ ಬಂದವನಲ್ಲ. ನೀನು ಕಾಮ ರೂಪ ಧಾರಣೆ ಮಾಡೋದ್ರಲ್ಲಿ ಪರಿಣಿತ, ಅದಕ್ಕಂತ ನಿನ್ನ ಹತ್ರ ಬಂದಿದ್ದೀನಿ. ನೀನು ಹೊನ್ನ ಜಿಂಕೆಯ ರೂಪ ಧರಿಸಿ ಸೀತೆಯ ಕಣ್ಣಿಗೆ ಬೀಳ್ಬೇಕು. ಸೀತೆ ನಿನ್ನನ್ನು ಮೋಹಿಸಿ ರಾಮನಲ್ಲಿ ನಿನ್ನನ್ನು ಹಿಡ್ಕೊಂಡ್ ಬಾ ಅಂತ ಹೇಳ್ತಾಳೆ. ನೀನು ಅವನನ್ನು ಕಾಡಿನಲ್ಲಿ ದೂರ ಕರ್ಕೊಂಡು ಹೋಗ್ಬೇಕು, ಅಷ್ಟು ಮಾಡು, ಒಪ್ಪದೆ ಇದ್ರೆ ನಿನ್ನ ತಲೆ ಚಂಡಾಡ್ತೀನಿ ಅಂತ ಹೆದರ್ಸಿದ. ಮಾರೀಚನಿಗೆ ದುಃಖ ಆಯಿತು. ಈ ರಾವಣನ ದುಷ್ಟ ಯೋಚನೆಯಿಂದ ಇಡೀ ರಾಕ್ಷಸ ಕುಲ ನಾಶ ಆಗ್ತದೆ, ನನ್ನ ಸಾವಂತೂ ಖಂಡಿತಾನೆ ಹೊಸ್ತಿಲಲ್ಲಿ ನಿಂತಿದೆ. ರಾವಣನಿಂದ ಸಾಯೋ ಬದಲಿಗೆ ಶ್ರೀರಾಮಚಂದ್ರನ ಕೈಯಿಂದ ಸಾವು ಬರೋದು ಒಳ್ಳೇದು ಅಂತ ಹೇಳಿ ಅವನು ಯೋಚಿಸಿದ. ಸರಿ, ನೀನ್ ಹೇಳಿದ ಹಾಗೆ ನಾನು ಮಾಡ್ತೀನಿ ಅಂತ ಹೇಳಿ ಒಪ್ಪಿಕೊಂಡ. ಇಷ್ಟು ಈ ವಾರಕ್ಕೆ ಸಾಕ. ಬರುವ ವಾರ ಮುಂದಿನ ಕತೆ ಹೇಳ್ತೀನಿ. ಅಲ್ಲಿಯವರೆಗೆ ಸುರಕ್ಷಿತವಾಗಿರು, ಸಂತೋಷದಿಂದಿರು, ನಾನು ಹೇಳಿದ ಗೀಳಿನ ವಿಷಯದಲ್ಲಿ ಆಲೋಚನೆ ಮಾಡು. ನಿನಗೆ ದೇವರು ಒಳ್ಳೇದು ಮಾಡಲಿ. ಜೈ ಹಿಂದ್, ನಮಸ್ಕಾರ.